अत्यंत भक्तियिंदा प्रार्थनमर्तकर्तः श्लोकरे ಮಾತರಿಶ್ವನ್ ಸಂಬೋಧನ ಹೇ ಮಾತರಿಶ್ವನ್ ಇರೈವಾಗಿ ದೇವರೇ ಅರ್ಥವರು ಹೇ ಮಾತಃ ನಮ್ಮ ತಾಯಿಯಾದವರೇ ಹೇ ಪಿತಃ ಎಲ್ಲದಕ್ಕೆ ಹೇ ಚರ್ಚು ಹೇ ಮಾತರಿಶ್ವನ್ ಹೇ ಮೇ ಮಾತಃ ಹೇ ಮೇ ಪಿತರಃ ನನ್ನ ಪಿತಃ ನನ್ನ ತಂದೆಯಾದವರೇ ಹೇ ಮಾತಃ ಹೇ ಪಿತಃ ಅತುಲ ಗುರು ಅತು ಹೇ ಅತುಲ ಹೇ ಗುರು ಹಾಗೂ ಮಾಡು ಹೇ ಅತುಲ ಸಮನಾಗಿಲ್ಲದವರೇ ಜೀವಕೋಟಿಯಲ್ಲಿ ನಿಮತೇನ ಸಮೂಹ ನಾಸ್ತಿ ಆದ್ದರಿಂದ ಹೇ ಅತುಲ ಹೇ ಅತುಲ ಗುರು ಅರಿತಿ ಮಾಡಕ್ಕರು ಅತುಲ ಗುರು ಹೇ ಗುರುವಾದವರೇ ಅತುಲ ಗುರು ಸಮನಾದ ಗುರುಗಳೇ ಇಲ್ಲ ಆಚಾರ್ಯ ಶ್ರೀಮದ್ ಆಚಾರ್ಯ ಆದ್ದರಿಂದ ಅತುಲ ಗುರು ದೇವರು ದೇವರಾದ್ದರಿಂದ ಗುರು ಗುರು ಅಲ್ಲ ಇವರು ಅತುಲ ಗುರು ಆರ್ಥದೊಳಗೆ ಇವನ್ವಯ ಅಥವಾ ಗುರುಗಳ ದೇವರನ್ನು ಬಿಟ್ಟು ಉಳಿದ ಗುರುಗಳಲ್ಲಿ ಅತುಲ ಗುರು ಹೇ ಭ್ರಾತಃ ಅಲ್ಲಿಗೆ ಅನ್ವಯ ಹೇ ಸಹೋದರರೇ ಹೇ ಇಷ್ಟ ಅತ್ಯಂತ ಇಷ್ಟರಾದವರೇ ಹೇ ಆಪ್ತ ಆಪ್ತರಾದವರೇ ಬಂಧು ಬಂಧುವಾದವರೇ ಅಥವಾ ಇಷ್ಟ ಆಪ್ತ ಬಂಧು ಇಷ್ಟರು ಆಪ್ತರಾದ ಬಂಧುವಾದವರೇ ಸ್ವಾಮಿನ್ ಸ್ವಾಮಿಯಾದವರೇ ಸರ್ವಾಂತರಾತ್ಮನ್ ಸ್ವಾಮಿನವರಿಗೆ ಎರಡರ್ಥ ಎರೇ ಸ್ವಾಮಿಯಾದವರೇ ಅಥವಾ ಯತಿಗಳಾದವರೇ ಹೇ ಸ್ವಾಮಿನ್ ಯತಿ ರೂಪದಲ್ಲಿ ಇರೋದ್ರಿಂದ ಹೇ ಸ್ವಾಮಿನ್ ಸರ್ವಾಂತರಾತ್ಮನ್ ಹೇ ಸರ್ವ ಹೇ ಅಂತರಾತ್ಮನ್ ಹಾಗೆ ಬಿಡಿಸಕ್ಕೂ ಬರು ಹೇ ಸರ್ವ ಹೇ ಅಂತರಾತ್ಮನ್ ಹೇ ಸರ್ವಾಂತರಾತ್ಮನ್ ಎಲ್ಲರ ಒಳಗಿರ್ತಕ್ಕಂತಹ ಎಲ್ಲ ಅಂತರ್ಯಾಮಿ ಆಗಿರತಕ್ಕಂತಹ ಸರ್ವಲೋಕ ಸಾಕ್ಷಿಣ ಸುತಮ್ ಕರೈರ್ ವವರ್ಷ ತಾತ್ಪರ್ಯಣೆಯಾದ ಸುಂದರಕಾಂಡ ನಡೆಯಲು ಕೇಳುತ್ತೇವೆ ಸರ್ವಲೋಕ ಸಾಕ್ಷಿಗಳು ಅಂತರ್ಯಾಮಿಯಾಗಿ ಸಾಕ್ಷಿಗಳು ಸರ್ವಾಂತರಾತ್ಮನ್ ಹೇ ಸರ್ವಾಂತರ್ಯಾಮಿಯಾದವರೇ ಹೇ ಅಜರ ಹೇ ಅಜರ ಜರ ಅಂದ್ರೆ ಮೃತ್ಯು ಅಜರ ಅಂದ್ರೆ ಮೃತ್ಯು ಅಂದ್ರೆ ಜರ ಅಂದ್ರೆ ಮುಪ್ಪು ಮುಪ್ಪಿಲ್ಲದವರೇ ಅಜರಾವರಣ ಸಕಲಾಸ್ತಿ ಹರ ಕಮಲಾಪತಿ ರೀತಿಯತಮೋ ಅವತೋನಃ ಪರಮಾತ್ಮನಿಗೆ ಸ್ವರೂಪ ದೇಹ ಅದಕ್ಕೆ ಮುಪ್ಪಿಲ್ಲ ಇವರಿಗೆ ಬಾಹ್ಯ ದೇಹಕ್ಕೂ ಏನಿಲ್ಲ ಮುಪ್ಪಿಲ್ಲ ಅಜರ ಬಹಳ ವಿಶೇಷವಾದ ಅಜರ ಅಜರ ಎಲ್ಲಿಗೆ ಹೋಗುತ್ತದೋ ಸದ್ಗುರಲ್ಲಿ ಹಾಗೆ ಹೋಗ್ಬಿಟ್ಟಿದೆ ಅಜರ ಅಂತ ಹೇಳ್ಬಿಟ್ಟು ಬಂದಾಗ ಅದು ಸ್ವಲ್ಪ ಉದ್ದು ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ ಹಾಗೆ ಹೊಡೆದು ಯಾವ್ದು ಯಾವ್ದು ಕಂಡ ಕಾಣುತ್ತದೆ ಉರ್ದು ಹೆಸರು ಕಂಡ ಕಾಣ ಸಂಸ್ಕೃತ ಸಂಸ್ಕೃತ ಪದ ಎಷ್ಟೋ ಉರ್ದು ಪದಗಳು ಆ ಥರ ಅಹಮದ ಅಹಮದ ಅಹಮ್ಮದ ಅದಕ್ಕೆ ಹೋಗ್ಬಿಟ್ರೆ ಎಲ್ಲ ಸಂಸ್ಕೃತ ಪದಗಳೇ ಯಾವ ಭಾಷೆಯಲ್ಲಿ ತಗೊಂಡ್ರು ಕೂಡ ವಿಲಿಯಂ ಕೂಪರ್ ಅಂತಿದೆ ಕೂಪಾರ ಕೂಪ್ ವಿಲಿಯಂ ಕೂಪರ್ ಅಂತಿದ್ದ ಕೂಪಾರ ಜಾನ್ಸನ್ ವಿಲ್ಸನ್ ವಿಲಸನ್ ವಿಲ್ಸನ್ ವಿಲಸನ್ ವಿಲಸನ್ ಪಡೆಯುವಂತಹ ಸಮೀರ ಎಲ್ಲ ಬೇಕಾದಷ್ಟು ತಮ್ಮ ಎಷ್ಟೋ ಹೆಸರು ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಸಂಸ್ಕೃತ ಉರ್ದುನಲ್ಲಿ ಪರಿಶೀಲನೆ ಅಂದ್ರೆ ಸಂಸ್ಕೃತ ಪದಗಳು ಬೇಕಾಗ್ತಿಗೆ ಅದಕ್ಕೆ ಅಜರ ಹೌದೌದು ಸಾಕ್ಷಾತ್ ಮಾತ್ರ ಮಾತೃಳಿರೋದ್ರಿಂದ ಮಾತಃ ಪಿತೃಳಿದ್ರಿಂದ ಪಿತಃ ಆ ರೀತಿಯ ಅರ್ಥ ಮತ್ತೆ ಮಾತಾ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಹೇ ಮಾತಃ ನಮ್ಮ ಯೋಗ್ಯತೆಯನ್ನು ಬಲ್ಲವರೇ ಪ್ರಮಾತ ಹೇ ಪ್ರಮಾತ ಹೇ ಪ್ರಮಾತ ನಮ್ಮ ಪ್ರಮಾತ ಅಂದ್ರೇನು ತಿಳಿಯುವವನು ನಮ್ಮ ಯೋಗ್ಯತೆಯನ್ನು ಬಲ್ಲವರೇ ಆ ರೀತಿ ಅನ್ವಯ ಜರ ಇತಃ ಜನ್ಮ ನೀವು ಅಜರ ಮುಪ್ಪಿಲ್ಲದವರೇ ಜನ್ಮ ಮೃತ್ಯಾಮಯಾನಾಂ ಜರ ಇತಃ ಜನ್ಮ ಮೃತಿ ಮೃತ್ಯು ಅಂತ ಜನ್ಮ ಮೃತಿ ಆಮಯ ಜನ್ಮ ಮೃತ್ಯಾಮಯ ಗೊತ್ತಾಯ್ತಾ ಮೃತಿ ಆಮಯ ಮೃತ್ಯಾಮ ಮೃತ್ಯು ಅಂದ್ರೆ ಒಂದೇ ಮೃತಿ ಅಂದ್ರೆ ಒಂದೇ ಬಿಡಿಸ್ಬೇಕಾದ ಏನಂತ ಮೃತಿ ಅಂತ ಬಿಡಿಸ್ಬೇಕು ಜನ್ಮ ಮೃತಿ ಆಮಯಾನಾಂ ಜರ ಇತಃ ಜನ್ಮ ಮೃತಿ ಆಮಯ ಜನ್ಮ ಹುಟ್ಟು ಮೃತ್ಯು ಮೃತಿ ಸಾವು ಆಮಯ ರೋಗ ಅವುಗಳನ್ನ ದೋಷ ಎರಡರ ಆಮಯ ದೋಷ ನಾರಾಯಣ ಮನಾಮಯಂ ಆಮಯ ಅಂದ ದೋಷ ಆಮಯ ಅಂದ ರೋಗ ಅವುಗಳನ್ನು ಜರಯಿತಃ ಮುಪ್ಪು ಮಾಡುವವರೇ ನಿಮಗೆ ಮುಪ್ಪಿಲ್ಲ ಅವುಗಳನ್ನು ಮುಪ್ಪು ಮಾಡ್ತೇನೆ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪಾಪಕಾಣ ಅಲ್ಲಿಗೆ ಅನ್ವಯ ಮುಪ್ಪಿಲ್ಲದವರೇ ಮುಪ್ಪು ಮಾಡುವವರೇ ನಿಮಗೆ ಮುಪ್ಪಿಲ್ಲ ಉಳಿದ ಮುಪ್ಪು ಮಾಡಿಬಿಡ್ತಾರೆ ಅಂತ ಹೇಳೋದಿಲ್ಲ ಗುಜ್ಜು ಗುಜ್ಜು ಮಾಡಿ ಹಾಕಿಬಿಡ್ತಾರೆ ಅವುಗಳನ್ನು ನಾಶ ಮಾಡಿಬಿಡ್ತಾರೆ ಅಂತ ಇಷ್ಟು ವಾಯ್ದಿಯರ ಸಂಬೋಧನೆಗಳು ಮಾತಃ ಮೇ ಮಾತರಿಶ್ವನ್ ಪಿತಃ ಅತುಲ ಗುರು ಭ್ರಾತಃ ಇಷ್ಟ ಆಪ್ತ ಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ ಇದು ಅಜರ ಅಂತ ಪದ ಬಹಳ ಮುಖ್ಯವಾದ ಪದ ಇದು ಸಾಮಾನ್ಯ ದೇವರಿಗೆ ದೇವತೆಗಳೇನು ಹೆಸರು ದೇವತೆಗಳಿಗೆ ನಿರ್ಜರ ಅಮರ ದೇವಾಹ ಅಮರಕೋಶ ಅವರೆಲ್ಲ ಮುಪ್ಪಿಲ್ಲದವರು ಅಂತ ಸಾಮಾನ್ಯವಾಗಿ ಗೊತ್ತಾಯ್ತಾ ಆದರೆ ವಾಯುದೇವರು ಈ ರೂಪದಲ್ಲೂ ಏನಾಗಿದ್ದಾರೆ ಅವರು ಅಜರ ಅವರ ಅವತಾರ ರೂಪಗಳಲ್ಲೂ ಕೂಡ ಅಜರರೇ ಜಾಂಬವಂತನ ಏನು ಮತ್ತು ಮುಪ್ಪು ಬಂದ್ಬಿಡುತ್ತೆ ಜಾಂಬವಂತ ಯಾವುದರಲ್ಲಿ ಯಾರಿಗೆ ಯಾವುದರಲ್ಲಿ ದೇಹದಲ್ಲಿ ಎಷ್ಟೊಂದು ಭಾರಿ ಕಡಿಮೆ ಉಳಿದವರಿಗಿಂತ ಆಗಲ್ಲ ತುಂಬ ಕಡಿಮೆ ಬಂಗಾರ ಹಳೇದಾಗುತ್ತೆ ಬೆಳ್ಳಿನೂ ಹಳೇದಾಗುತ್ತೆ ಆದರೆ ಬಂಗಾರ ಎಷ್ಟು ಹಳೆಯವ್ರು ಏನಿರುತ್ತದೆ ಬಂಗಾರ ಬಂಗಾರ ಬೆಳ್ಳಿ ಆದರೆ ಸ್ವಲ್ಪ ಡೌನ್ ಆಗುತ್ತೆ ಹೆಚ್ಚಾಗಿ ಇನ್ನೂರಾಗುತ್ತೆ. ಕಬ್ಬಿಣ ಅಂತೂ ಬಿಸಾಕ್ಬಿಡೋದು, ತೂಕ ಗೊತ್ತಾಗೋದಿಲ್ಲ ಕೊನೆಗೆ, ಅರಿತಾ ಇರ್ತದೆ. ಇದಾಗಲ್ಲ ಬಂಗಾರ, ವೋಲ್ಟೇಜ್ ಎಷ್ಟಾದ್ರೂ ಕೂಡ ಏನಾಗುತ್ತದ, ತಾವದ ಹೋಗೋದೇ ಹೊರತು ಅವ್ರ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ಸವಿಯಲ್ ಬಾಯ್ದೇರ್ ಸೇರಿಸುವ ಚಿನ್ನಕ್ಕಿಂತ ಶುದ್ಧ ಆದ್ದರಿಂದ ಅಜಾರ ಬೆಳ್ಳಿ ಕಲ್ ತುಂಬ ಜೊತೆ ಆದಾಗ ಅದ್ರ ಜಾಸ್ತಿ ಇದಾಗ್ಬಿಡುತ್ತೆ, ಅದರಲ್ಲಿ ಆಶ್ರಯ ಆಶ್ರಯ ಇರೋದಿಲ್ಲ, ಪ್ಯೂರ್ ಆಗುತ್ತೆ ಕಡಿಮೆ ಸವಿಲ್ ಹೋಗಿ. ಬೆಳ್ಳಿ ಮತ್ತು ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಸವಿಯೋದು ಯಾವುದು, ಬೆಳ್ಳಿ ಜಾಸ್ತಿ ಸವಿಯೋದು ಬಂಗಾರಕ್ಕಿಂತ ಜಾಸ್ತಿ ಸವಿಯೋದು. ಆದ್ದರಿಂದ ನೂರಾರು ವರ್ಷದ ಚಿನ್ನದ ಆಭರಣ ಸಿಗಾಗ ಬೆಳ್ಳಿದು ಇವಾಗ ನೋಡಿ ನಮಗೆ ಒಂದು ಲೋಟಗಳೇ ಇದಾಗ್ಬಿಟ್ಟಿರುತ್ತೆ ಬರ್ತಾ ಬರ್ತಾ. ಅಂದರೆ ಅದು ಬರೀ ಬರೀ ಮುಪ್ಪು ಜಾಸ್ತಿ, ಅದಕ್ಕೆ ಎಂತ ಮುಪ್ಪು ಜಾಸ್ತಿ, ಇನ್ನೊಂದು ರೀತಿ ಮುಪ್ಪು ಜಾಸ್ತಿ, ಅದ್ರ ಕೆಮಿಕಲ್ ಆಕ್ಷನ್ ಆಗ್ತದೆ. ಇವಾಗ ಬಂಗಾರ ಮೇಲೆ ಕಡಿಮೆ ಆಗ್ತದೆ, ಅದಕ್ಕೇ ಬಂಗಾರಕ್ಕೆ ಬೆಳೆ ಇರೋದು ಅದಕ್ಕೋಸ್ಕರ ಅಂತ ಕೇಳಿದರೆ ಬೇರೆ ಯಾವುದು ಆಕ್ಷನ್ ಭಾಳ ಕಡಿಮೆ ಅದ್ರ ಮೇಲೆ. ಅದಕ್ಕೆ ಅದು ಕರಗಬೇಕಾದ್ರೆ ಯಾವ್ದಲ್ಲಿ ಕರಗಿಸ್ಬೇಕು, ಅದನ್ನ ರಾಜದ್ರವ ಅಂತಲೇ ಹೆಸರು ಅದು. ಬೇರೆ ಬೇರೆ ಕಡೆ ಎಲ್ಲ ಕರಗೋದಿಲ್ಲ, ಅಷ್ಟು ಸಾಮರ್ಥ್ಯ ಇದೆ. ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನ, ಅದಕ್ಕೆ ಆಚಾರ್ಯ ಬಗ್ಗೆ ಬಹಳ ಗಮನಿಸ್ಬೇಕು ನಾವು. ಭಾಳ ಜನ ಆಚಾರ್ಯನ ವೃದ್ಧರು ಶಿಷ್ಯರೇ ತಿಳ್ಕೊಂಡ್ಬಿಟ್ಟಿದ್ರು, ಆಚಾರ್ಯ ವಯಸ್ಸಾಗಿದೆ ಬಹುಶಃ ಅಂತ ಹೇಳಿ ಡೇಟ್ ಆಫ್ ಬರ್ತ್ ತಿಳ್ಕೊಂಡಿದ್ರು ಅಷ್ಟೇ, ಇನ್ನೇನಿಲ್ಲ. ವಯಸ್ಸಾಗಿ ಎರಡನೇ ಬದಲಿ ಆಗ್ತಿರೋ ಕಾಲಕ್ಕೆ ವಯಸ್ಸ ನಾವೆಲ್ಲ ಭಾಳ ಹೆಂಗಿದ್ದೇವೆ, ಆಚಾರ್ಯ ವಯಸ್ಸಾಗಿದೆ ಅಂತ ತಿಳ್ಕೊಂಡಿದ್ರು. ಆಚಾರ್ಯ ಏನು ಮಾಡಿ ಬೇರೆ ಎಲ್ಲ ಯುದ್ಧಕ್ಕೆ ಬೆಳಿ ಅಂತ ಕರೆದು ಕರೆದು ಏನು ಮಾಡಿದ್ರು, ಒಟ್ಟಿಗೆ ಬಟ್ಟದ ಕಷ್ಟ ಆಗೋರು ಸ್ತೋತ್ರ ಮಾಡ್ತಾರಪ್ಪ ಆಯ್ತು ಅಂತ ಹೇಳಿಬಿಟ್ಟು, ಸೌವೇರವಂ ಗೌರವಂ ಆಹ್ವಾಂತಿ ತವಾಂಗ ಮಂಗಾಂಗುಲಯಸ್ಯ ನೋಂಗಿ ಪುರಾವಿತಶ್ಚಾಮ ಹಿತೋದಯಾಲೋ ಸ್ವಾಮಿನ್ ಮೇ ಮುಂಚೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಆಚಾರ್ಯ ಬಂಡೆ ಎತ್ತಿಟ್ಟಾಗ ಎಷ್ಟು ವರ್ಷ ಅವ್ರಿಗೆ ಆಗಲೇ 75 ವರ್ಷ, ತ್ರೋಟವ್ರು ಏನಾಗಿಲ್ಲ, ಮುಪ್ಪು ಬಂದಿಲ್ಲ. ಜನ ಸಾಮಾನ್ಯ ಮುಪ್ಪು ಅಂತ ಯಾವ ತಿಳ್ಕೊತಿದ್ರು, ವಯಸ್ಸಿನ ಪ್ರಕಾರ ಆಗಿರಬೇಕು ಅಂತ ಆತ ಅನುಸಂಧಾನ ಮಾಡ್ತಿದ್ರು ಅಷ್ಟೇ ಹೊರತು ಏನಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ವರ್ಡ್ ಅದು, ಜನ ಈತ ಅಜರ ಎಂಬ ಪದ ಬಹಳ ಮುಖ್ಯವಾದ ಪದ ವಾಯುದೇವರಿಗೆ. ಅದೆಲ್ಲ ಬಿಟ್ಟುಬಿಟ್ಟು ಸಿನಿಮಾ ನಾಟಕ ಏನು ಮಾಡ್ತಾರೆ ಬ್ರಹ್ಮದೇವರಿಗೆಲ್ಲ 50 ವರ್ಷಕ್ಕೆ ಗಡ್ಡ ಇಟ್ಟಾಗ ಬಿಳಿ ಗಡ್ಡ ಮಾಡಿ ಕೂರಿಸ್ಬಿಟ್ಟಿರ್ತಾರಪ್ಪ. ಬಹಳ ತಪ್ಪ ರೀ, ಅರ್ಥನೇ ಆಗಿಲ್ಲ. ಒಂದು ವಯಸ್ಸಾಗಿ ದ್ವಿತೀಯ ಪರಾರ್ಥ ಅಂದ್ರೆ ಬಹಳ ಗುಪ್ಪಾಗಿರ್ಬೋದು
ತಿಳ್ಕೊಬಿಟ್ಟಿರ್ತಾರೆ.
ಅಲ್ಲ ಅಲ್ಲ, ವ್ಯತ್ಯಾಸ ಉಂಟು. ಪರಮಾತ್ಮನಿಗಿದ್ದಂತೆ ಯಾರಿಗೂ ಇಲ್ಲ. ಲಕ್ಷ್ಮೀನಾರಾಯಣರಿಗೆ ಭಾರಿ ವಿಶೇಷ, ಆ ಲಕ್ಷ್ಮೀದೇವರಿಗೆ ಅಸ್ವಾತಂತ್ರ್ಯ ಅಂತ ಒಂದಿದೆ. ವಾಯುದೇವರಿಗೆ ಹಾಗಲ್ಲ, ದೇಹ ಸಹ ನಾಶ ಇರೋದ್ರಿಂದ ಬ್ರಹ್ಮದೇವ ಒಂದರ ದೇಹ ಬಿಟ್ಬಿಡ್ತಾರೆ ಕೊನೆಗೆ. ಆದಷ್ಟು ಲಾಂಗ್ ಯಾರಿಗೆ ಅದು ಬಿಡಲೇಬೇಕು ಅವ್ರು ಮನೆಗೂ ಕೂಡ, ಅದನ್ನೇ ವಿರಾಟ್ ದೇಹ ಅಂತ ಕರೆದು ಅದು ಬಿಟ್ಟು ಹೋಗ್ಬೇಕಾದ್ರೆ ಅದು ಬಿಟ್ಟೇ ಹೋಗ್ತಾರೆ ಮನೆ. ಪರಮಾತ್ಮನಿಗೆ ಅದಿಲ್ಲ, ಅದರಿಂದಾಗಿನೇ ಒಂಥರ ಎಷ್ಟಾಗ ಸೂಕ್ಷ್ಮವಾದ ವ್ಯತ್ಯಾಸ ಕಾಣುತ್ತೆ. ಅದು ಯಾಕೆ ಕಂಡ್ರೆ ಅವರು ಸುಮ್ಮನೆ ಬುದುಕರಾಗಿ ಕಂಡ್ರೆ ಅಷ್ಟೇ, ನಿಜವಾಗ ಬುದುಕರಾಗಿರಲಿಲ್ಲ. ಬುದುಕರಂತ ಆಮೇಲೆ ಪಟ್ಟಂತ ಆರೋಗ್ಯ ಬಾಲ ಎತ್ತಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ ಆಮೇಲೆ ಆರೋಗ್ಯ ಬರಕ್ಕೆ. ಜಾಂಬೋತು ನಿಜವಾಗ ಬುದುಕಾಗಿರ್ತಾರೆ, ಅರ್ಥ ಆಯ್ತಾ? ಜಾಂಬೋತು ನಿಜವಾಗ ಬುದುಕಾಗಿರ್ತಾನೆ, ಹನುಮಂತ ಬುದುಕನಂತೆ ನಡ್ಕೊಂಡು ಮಾಡ್ತಾರೆ. ಅಲ್ಲೇ ಉತ್ತರ ಇದೆ. ಜಾಂಬಂತ ಹನುಮಂತನ ಕಂಪೇರ್ ಮಾಡಿದರೆ ರಾಮಾಯಣ ಕಾಲದಿಂದ ಇದಕ್ಕೆ ಬಂದರೆ ರಾಮಾಯಣ ಕಾಲಕ್ಕೆ ಏನೇ ಆಗಿರಲಿ ಇಷ್ಟು ಮುಪ್ಪಾಗಿದ್ದಿಲ್ಲ ಅಂತ ಗ್ಯಾರಂಟಿ. ಹನುಮಂತ ಇಬ್ಬರು ಕಂಟೆಂಪರರಿ, ಜಾಂಬವಂತ ಏನೇ ಬಿಡ್ತಾನೆ ಅಲ್ಲಿಗೀಗ ಮುಪ್ಪಾಗಿ ಒದ್ದಾರೆ ಬರೀ ಚಕ್ರ ತುಂಬ ಹೆಂಗೆ ಇದು ಕೊಡಬೇಕಾಗುತ್ತೆ. ಯಾರು ಹನುಮಂತರಿಗೆ ಏನಿಲ್ಲ, ಅದಕ್ಕೆ ಎಲ್ಲಿ ಮತ್ತೆ ಎಷ್ಟು ಆಕ್ಟಿವ್ ಅಂದ್ರೆ ಇದರ ಕೊಂಡು ಗರ್ಜನೆ ಮಾಡಿದ್ರೆ ಎಲ್ಲ ಕೂಡ ಗರ್ಜನೇನೈವ ಭೀಮಸ್ತೋ ಶತ್ರು ಪರಾಭವೇ ದತ್ತೇವರೇ. ಕುತ್ಕೊಂಡು ಅಂತ ಗಜ್ಜರಿ ಮಾಡಿದ್ರೆ ಸತ್ತದ್ ಬಿಡ್ತಿದ್ರು, ಸತ್ತದ್ ಬಿಡ್ತಿದ್ರು ಅಂತ ಹಾಗೆ ಅಂತ ಭಯಂಕರ ಸಮರ್ಥೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭಕ್ತಿ ಜಾಸ್ತಿ ಆಗುತ್ತೆ. ಯಾವುದೇ ಬದಲಾವಣೆ ಅವರಲ್ಲಿಲ್ಲ, ಎಷ್ಟು ರೀತಿಯಲ್ಲಿ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಅದು ಭಕ್ತಿ ಕಾರಣ ಅದೇ. ಗೋವಿಂದೇ ಏನು ಇಷ್ಟೆಲ್ಲ ಕೇಳಿ ಕೇಳ್ತಾರೆ, ಗೋವಿಂದೇ ದೇಹಿ ಭಕ್ತಿ, ನಮಗೇನು ಕೊಡಬೇಕು ನೀವು, ಗೋವಿಂದನಲ್ಲಿ ಭಕ್ತಿ ಕೊಡಬೇಕು. ಭವತಿ ಚ ನಿಮ್ಮಲ್ಲೂ ಕೊಡಬೇಕು, ಭವತಿ ಇದು ಕ್ರಿಯಾಪದ ಅಲ್ಲ ಇದು, ಗೊತ್ತಾಯ್ತಾ? ಭವತಿ ಚ ಗೋವಿಂದನಲ್ಲಿ ಭಕ್ತಿ ಕೊಡಿ, ನಿಮ್ಮಲ್ಲಿ ಭಕ್ತಿ ಕೊಡಿ. ಹಿಂದೆ ಬಂದಿತ್ತಲ್ಲ ಮಾಧವೇ ಭಗವತ ವದನೆ ಮಾಧವ ಜಾತವಾಯೋಹೋ ಅಂತ ಹೇಳಿದ್ರಲ್ಲ, ಇನ್ನೊಂದು ಕೇಳ್ತಾರೆ ಪುನಃ ಪ್ರಾರ್ಥನೆಯಲ್ಲಿ ಪುನಃ ಪುನಃ ಕೇಳಿದ್ರೆ ಪ್ರಾರ್ಥನೆ ವೈಶಿಷ್ಟ್ಯ. ಭವತಿ ಚ ಭಗವನ್, ಭಗವನ್ ಪೂಜ್ಯರೇ, ಮುಖ್ಯವಾಗಿ ಭಗವಾನ್ ನಾರಾಯಣನೇ ಅನಂತ ಯಥೋಚಿತವಾಗಿ ಭಗವಂತ ಭಗವತ್ ಶಬ್ದ ಅನಂತಿರ್ತ ಭಗವತ್ಪಾದರು ಆ ಅರ್ಥ ಇದೆ. ಭಗವನ್ ಊರ್ಜಿತಾಂ ಭಕ್ತಿಯನ್ನು ಕೊಡಬೇಕು. ಎಂಥ ಭಕ್ತಿ ಕೊಡಬೇಕು, ಭಕ್ತಿಯ ವಿಶೇಷಣ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ವಿಶೇಷಣಗಳು. ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿ ಶಾಶ್ವತಿ, ಆರು ಲಕ್ಷಣ ಹೇಳ್ತಾರೆ ಭಕ್ತಿ. ನಾವು ಶ್ರೀಕಾರಾಯರ ಮಾತಾದ ಮೇಲೆ ಇದೇ ಅಷ್ಟು ಮುಖ್ಯವಾದದ್ದು. ಭಕ್ತಿಯ ಲಕ್ಷಣ ಕೊಡಬೇಕು ಅಂದರೆ ಎರಡನ್ನು ಉಪಯೋಗಿಸ್ಬೇಕು ನಾವು. ಸಮಯ ಒಂದೇ ಉಪಯೋಗಿಸೋದು ಅಭ್ಯಾಸ. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತಾನವಧ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರೇ ಸಹಸ್ರಾಯ ಸಹಸ್ರೇನಾಥಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂತ ಹೇಳ್ತಾರಲ್ಲ, ಅದು ಅದು ಒಳ್ಳೆ ಭಕ್ತಿ ಡೆಫಿನೇಷನ್. ಪ್ರಯೋಜನ ಇದು ಪದ್ಯದಲ್ಲಿ ಒಳ್ಳೆ ಡೆಫಿನೇಷನ್ ಇದೆ. ಭಕ್ತಿ ಇಷ್ಟಿದ್ರೆ ಅದು ನಿಜವಾದ ಭಕ್ತಿ. ಊರ್ಜಿತಾಂ ಒಳ್ಳೆ ಉತ್ಕೃಷ್ಟವಾಗಿರಬೇಕು, ತುಂಬಿರಬೇಕು. ನಿರ್ನಿಮಿತ್ತಾಂ ನಿಮಿತ್ತ ಅಂದ್ರೆ ನೆಪ, ವೆಂಕಟಬಂಧ ವೆಂಕಟರಮಣ ಅಂತ ಆಗಬಾರದು. ಯಾವ ನಿಮಿತ್ತ ಬಂದಿತ್ತು ಅವರಕ್ಕೋಸ್ಕರ ಬಿಟ್ಟಿಗಳ ನೆಮ್ಮದಿಯಿಂದ ರಾಗಲಿ ಅಂತ ಹೇಳ್ತಾರಲ್ಲ, ನಿಮಿತ್ತ ಇರಬಾರ್ದು. ಯಾಕೆ ಗುರಿಗೆ ಯಾಕೆ ದೇವಸ್ಥಾನಕ್ಕೆ ಬಂದ್ಬಿಟ್ಟಿಲ್ಲ ಅಂತ ಕೇಳಿದ್ರೆ, ಏನೋ ಮನೆಗೆ ಬರ್ತಾರ, ಏನೋ ಯಾರಿಗೂ ಆಗಿತ್ತು ಬಂದೆ ಅಂತ ಹೇಳ್ತಾರೆ. ಸುಮ್ಮನೆ ಬಂದೆ ಅಂತ ಹೇಳಿದ್ರೆ ಸಾಮಾನ್ಯ, ಏನೋ ಒಂದು ಕಾರಣ ಇರಬೇಕು. ನಿಮಿತ್ತ ಇದೆ, ಅದಿರು ನಿಮಿತ್ತ ಇರಬಾರ್ದು, ಸಹಜವಾಗಿ ಬಂದೆ. ನಿರ್ವ್ಯಾಜ, ವ್ಯಾಜ ಅಂದ್ರೆ ಕಪಟ, ನೋಡೋದಕ್ಕೆ ವ್ಯಾಜ ನಿಮಿತ್ತ ಒಂದೇ ಕಂಡ ಕಾಣುತ್ತೆ. ವ್ಯಾಜ ಅಂದ್ರೆ ಕಪಟ, ಎಷ್ಟು ಕಪಟವಾದ ಭಕ್ತಿ ಇರ್ಬೋದು. ದುರ್ಯೋಧನ ಭಕ್ತಿ ಹೇಗಿತ್ತು? ಕಪಟ ಭಕ್ತಿ ಅಂತ. ನಿಶ್ಚಲ ಮತ್ತು ಚಂಚಲ ಆಗಬಾರ್ದು, ಚಂಚಲವಾಗಿಬಿಟ್ಟು ಭಕ್ತಿ ಮಹತ್ವ ಇಲ್ಲ. ಮತ್ತು ಸದ್ಗುಣಗಣ ಬೃಹತಿ, ಸದ್ಗುಣಗಣಗಳಿಂದ ತುಂಬಿರಬೇಕು. ಎರಡು ರೀತಿ ಅನ್ವಯ ಇರಬೇಕು. ಸದ್ಗುಣಗಣಗಳಿಂದ ತುಂಬಿರಬೇಕು ಅಂದರೆ ಪರಮಾತ್ಮನ ಗುಣಪೂರ್ಣವಾದ ಸುಮ್ಮನೆ ದೇವರ ದೊಡ್ಡವನು ಸುಮ್ಮ ಒಂದು ಗುಣ ಭಕ್ತಿ ಇದ್ರೆ ಉಪಯೋಗ ಇಲ್ಲ. ಗುಣಗಣ ಪರಿಪೂರ್ಣ ಪರಮಾತ್ಮ ಅಂತಕ್ಕಂಥ ಪೂರ್ಣತೆಯನ್ನು ಹೊಂದಿರತಕ್ಕಂಥ ಭಕ್ತಿ ಆಗ್ತದೆ. ಅಥವಾ ಸದ್ಗುಣಗಣ ಭಕ್ತಿಗೇನು ಗುಣಗಳಿರಬೇಕಲ್ಲ, ಆ ಗುಣಗಳು ತುಂಬಿರಬೇಕು. ಮಹಾತ್ಯ ಜ್ಞಾನ ಪೂರ್ವಷ್ಟು ಸುಧೃಢ ಸರ್ವ, ಆ ರೀತಿ ಅನ್ವಯ. ಸುಮ್ಮನೆ ಇರುತ್ತೆ ಪ್ರಯೋಜನ ಇಲ್ಲ. ಶಾಶ್ವತಿ ಮುಖ್ಯವಾಗಿ ಏನಾಗಿರ್ಬೇಕು ನನಗೆ? ಶಾಶ್ವತಿ, ಶಾಶ್ವತವಾದ ಭಕ್ತಿ, ಮೋಕ್ಷದಲ್ಲೂ ಕೂಡ ಉಳಿತಕ್ಕಂಥ ಭಕ್ತಿ ಆಗಬೇಕಲ್ಲ, ಅದನ್ನು ಕೊಡಿ. ಹೇ ದೇವ ಅದನ್ನು ಸಂಬೋಧನೆ ಮತ್ತೆ, ಹೇ ಭಗವನ್, ಹೇ ದೇವ, ಎಷ್ಟು ಕಡೆ ವರ್ಣನೆ ಮಾಡ್ತಾರಲ್ಲ ಅಂತ ಅದನ್ನು ಕೊಡಿ. ದೇಹಿ ಅದು ಯಾವಾಗ ಕೊಡಬಾರ್ದು ಮತ್ತೆ? ಆಶು ದೇಹಿ, ಬೇಗ ಕೊಟ್ಟುಬಿಡಿ. ಆಶು ದೇಹಿ ಬೃಹತಿ ಇವತ್ತು ತುಂಬಿರತಕ್ಕಂಥ ಬೃಹ ಪೂರ್ಣ ಪೂರ್ಣತಾಯ ಬೃಹ ಮೊದಲು ಪೂರ್ಣತ ಅಂತ ಸದ್ಗುಣಗಳನ್ನು ತುಂಬಿರತಕ್ಕಂತಹ ಭಕ್ತಿಯನ್ನು ಆಶು ದೇಹಿ ಬೇಗನೆ ಕೊಡಿ ಅಂತ ಕೇಳ್ತಾರೆ. ಕೊಡೋದು ಬೇಗನೆ ಕೊಡೋದು, ಇದು ಅದರಲ್ಲಿ ಎರಡು ವ್ಯತ್ಯಾಸ ಇದೆ. ನಿಧಾನ ಕೊಡೋದು ಬೇರೆ, ಬೇಗ ಕೊಡೋದು ಬೇರೆ. ಮಾತರ್ಮೇ ಮಾತರಿಶ್ವನ್ ಪಿತಃ ಅತುರ ಗುರು ಭ್ರಾತಃ ಇಷ್ಟ ಆಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮಭೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶು ದೇವಾ. ಇಷ್ಟು ಸ್ತೋತ್ರ ಮಾಡಿ. ಮಾತರಿ ವಾಯುದೇವರಿಗೆ ಹೆಸರು, ಮಾತರಿ ಶ್ವ ವಾಯು ಅಂತ. ಮಾತರಿ ಶಯತೆ ಇತಿ ಮಾತರಿಶ್ವನ್, ಮಾತರಿ ಹೆಸರು ಆಕಾಶ, ಆಕಾಶದಲ್ಲಿ ಬೀಸೋದರಿಂದ ಏನಂತ ಕರೀತಾರೆ ಅವರಿಗೆ ಮಾತರಿಶ್ವನ್. ಮತ್ತು ಮಹಾಲಕ್ಷ್ಮಿ ಏನು ಆಶ್ರಯಿಸಿದವರು, ಅಗವ್ಯಾಕೃತ ಆಕಾಶಕ್ಕೆ ಅಭಿಮಾನಿ ದೇವತೆ ಯಾರು? ಮಹಾಲಕ್ಷ್ಮಿ ದೇವಿ. ಅವರನ್ನು ಅವಲಂಬಿಸಿದ್ದಾರೆ ಮಾತರಿಶ್ವನ್ ಅಂತ. ಲಕ್ಷ್ಮಿಯನ್ನು ಅವಲಂಬಿಸಿರತಕ್ಕಂಥ ಅವ್ಯಕ್ತ ತತ್ವವನ್ನು ಆಶ್ರಯಿಸ್ತಾನೆ ಮಹತ್ತತ್ವ ಇರೋದು ಕರೆಕ್ಟ್, ಅದು ಕೂಡ ಸೂಟ್ ಆಗ. ಮಾತರ್ಮೇ ಮಾತರಿಶ್ವನ್ ಇತರ ತಲ ಗುರು, ಈ ರೀತಿ ಅನ್ವಯ ಮಾಡ್ಕೊಂಡು ಓದಿದರೆ ಸ್ಪೂರ್ಣ ಅರ್ಥ ಆಗುತ್ತೆ, ಸಂಸ್ಕೃತನೂ ಬರುತ್ತೆ, ಭಕ್ತಿನೂ ಬರುತ್ತೆ. ಆಮೇಲೆ ಮುಂದೆ ವಿಷ್ಣೋರಚ್ಯುತ್ತಮತ್ವಾತ್ ಅಖಿಲ ಗುಣಗಣೈಃ ತತ್ರ ಭಕ್ತಿಂ ಗರಿಷ್ಠಾಂ ಆಪ್ತಿಷ್ಠೇ ಶ್ರೀಧರಾಭ್ಯಾಂ ಮಹ ಪರಿವಾ ದೇವಕೇಶು ಯತ್ಸಂಧತ್ತೇ ವೀಂಚಿ ಶತರ ವಿಹಗಪಾನಂತ ಸುರೇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ ಸ್ಫುಟಭವತಿ ಸದಾ ವಾಯುರಸ್ಮದ್ಗುರುಸ್ತಂ ವಿಷ್ಣೋ ಅತ್ಯುತ್ತಮತ್ವಾತ್ ಅಖಿಲಗುಣಗಣೈಃ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಂ ಅಥ ಪರಿವಾರಾತ್ಮನಾ ದೇವಕೇಶು ಯಃ ಸಂಧತ್ತೇ ವಿರಿಂಚಿ ಶ್ವಸನ ಬಿಹಗಪ ಅನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಂ ಭವತಿ ಸದಾ ವಾಯು ಅಸ್ಮದ್ಗುರು ತಂ. ಇದು ವಾಯುದೇವ ಅಸ್ಮದ್ಗುರು ವಾಯು, ನಮ್ಮ ಗುರುಗಳಾದ ವಾಯುದೇವರು ತಂ ಅಂಥವನನ್ನ ಸ್ಫುಟಂ ಭವತಿ ಖಂಡಿತ ರಕ್ಷಣೆ ಮಾಡ್ತಾರೆ. ಗೊತ್ತಾಯ್ತಾ? ಅಂಥವರನ್ನ ವಾಯುದೇವರು ಖಂಡಿತವಾಗಿ ರಕ್ಷಣೆ ಮಾಡ್ತಾರೆ. ಎಂಥವನನ್ನ ವಾಯುದೇವರ ರಕ್ಷಣೆ ಪಾತ್ರರಾಗಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾರೆ? ವಿಷ್ಣೋ ಅತ್ಯುತ್ತಮತ್ವಾ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಯಹ ಸಂಧತ್ತೆ. ಅಲ್ಲಿಗಂತ ಯಹ ಯಾವನೋ ವಿಷ್ಣೋ ವಿಷ್ಣುವು ಅತ್ಯುತ್ತಮತ್ವ ಅತ್ಯುತ್ತಮನಾಗಿರೋದ್ರಿಂದ ಅಖಿಲ ಗುಣಗಣೈ, ಎಷ್ಟರಿಂದ ಅತ್ಯುತ್ತಮನಾಗಿದ್ದಾನೆ? ಅಖಿಲ ಗುಣಗಣೈ ಅತ್ಯುತ್ತಮ. ವಿಷ್ಣುವು ಅನಂತಾನಂತ ಗುಣಗಳನ್ನು ಹೊಂದಿ ಆ ಕಾರಣದಿಂದ ಅತ್ಯುತ್ತಮನಾದ್ದರಿಂದ ಸರ್ವೋತ್ತಮನಾಗಿರುವುದರಿಂದ ತತ್ರ ಆ ವಿಷ್ಣುವಿನಲ್ಲಿ ಗರಿಷ್ಠಾಂ ಭಕ್ತಿ ಅತಿ ಉತ್ಕೃಷ್ಟವಾದ ಭಕ್ತಿಯನ್ನು ಸರ್ವಶ್ರೇಷ್ಠವಾದ ಭಕ್ತಿಯನ್ನು ಯಾರಲ್ಲಿ ಮಾಡಬೇಕು? ಸೀದ ಮಠಕ್ಕೆ ಹೋಗ್ತಾರೆ ಫಸ್ಟ್, ಯಾರು ನಮಸ್ಕಾರ ಮಾಡ್ತಾರೆ ಹೈಯೆಸ್ಟ್ ಯಾರ ಅಲ್ಲಿಗೆ ಹೋಗ್ತಾರೆ, ಸೀದ ಹುಡ್ಕೊಂಡು ಹೋಗ್ತಾನೆ ಫಸ್ಟ್. ಅದಕ್ಕೆ ಗೊತ್ತಾಯ್ತಾ? ಅದು ಅನೇಕ ಗುಡಿಗಳಿಗೆ ಗುಡಿಗೆ ಹೋಗ್ತಾನೆ, ಅನೇಕ ದೇವತೆಗಳು ಇರ್ತಾರೆ. ಫಸ್ಟ್ ಎಲ್ಲಿಗೆ ಹೋಗ್ತಾನೆ? ಮುಖ್ಯ ದೇವರ ಹತ್ರ ಹೋಗ್ತಾನೆ. ಆ ರೀತಿ ಜಗತ್ತಿನ ಮುಖ್ಯ ವ್ಯಕ್ತಿ ಯಾರು? ಪರಮಾತ್ಮನಾದ್ದರಿಂದ ಆತನ ಎಷ್ಟು ಮಾಡಬೇಕು? ಗರಿಷ್ಠ ಭಕ್ತಿಯನ್ನು ಮಾಡಬೇಕು. ಆಮೇಲೆ ಎಂಥ ಪರಮಾತ್ಮನಲ್ಲಿ? ಶ್ರೀಧರಾಭ್ಯಾಮ್ ಆಶ್ಲಿಷ್ಠೆ, ಶ್ರೀಧರಾಭ್ಯಾಮ್ ಆಶ್ಲಿಷ್ಠೆ. ಶ್ರೀ ಮಹಾಲಕ್ಷ್ಮೀ ದೇವಿ, ಧರಾ ಭೂದೇವಿ, ಶ್ರೀರೂಪ ಭೂರೂಪಗಳ ಮಹಾಲಕ್ಷ್ಮಿಯಿಂದ ಆಶ್ಲಿಷ್ಟೆ, ಲಕ್ಷ್ಮೀಧರಾಭ್ಯಾಮ ಆಶ್ಲಿಷ್ಟ. ನಾರಾಯಣ ಮಂತ್ರದಲ್ಲಿ ಬಂದಿರೋ ಪದ ಹಾಗೆ ಇಟ್ಟಿದ್ದಾರೆ, ಶ್ರೀಧರ ಲಕ್ಷ್ಮೀಧರ, ಲಕ್ಷ್ಮೀಧರಾಭ್ಯಾಮ ಆಶ್ಲಿಷ್ಟೆ, ಲಕ್ಷ್ಮೀ ಮತ್ತು ಭೂದೇವಿಯಿಂದ ಆಲಿಂಗಿತ, ಶ್ರೀಭೂಗಳಿಂದ ಆಲಿಂಗಿತನಾದಂತಹ, ಅಂದರೆ ಲಕ್ಷ್ಮೀ ಪ್ರತ್ಯೇಕ ಇಲ್ಲ, ಅದಕ್ಕೆ ಲಕ್ಷ್ಮೀ ಸಮೇತನಾದ ನಾರಾಯಣನಲ್ಲಿ ನಾರಾ ಅತ್ಯುತ್ತಮ ಭಕ್ತಿಯನ್ನು ಯಾರು ಮಾಡ್ತಾರೋ, ಅಮುವಸ ಪರಿವಾರಾತ್ಮನ ದೇವಕೇಶು ಅಥ ಅನಂತರ ಪರಿವಾರಾತ್ಮನ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತೈವ, ಪರಿವಾರ ರೂಪವಾಗಿ ಸೇವಕೇಶು ಅವರ ಸೇವಕರಲ್ಲಿ ಯಾರು ಸೇವಕರು, ವಿರಿಂಚಿ ಶತನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು, ವಿರಿಂಚಿ ಬ್ರಹ್ಮದೇವರು, ಶತನ ವಾಯುದೇವರು, ವಿಹಂಗಪ ಗರುಡ, ಅನಂತ ಶೇಷ, ರುದ್ರ ರುದ್ರದೇವರು, ಇಂದ್ರ ಇಂದ್ರದೇವರು, ಪೂರ್ವೇಶು ಇವರೇ ಮೊದಲಾದವರಲ್ಲಿ ಪರಿವಾರವಾಗಿರತಕ್ಕಂತಹ ಇವರಲ್ಲಿ ಪರಿವಾರಾತ್ಮನ ಸೇವಕರಾಗಿರತಕ್ಕಂಥ ಅವನ ಸೇವಕರಾದಂತಹ ವಿರಿಂಚಿ ಮೊದಲಾದವರಲ್ಲಿ ಪರಿವಾರಾತ್ಮನ ಭಕ್ತಿಂ ಯಹ ಸಂಧತ್ತಿ, ಪರಿವಾರಾತ್ಮನ ಭಕ್ತಿಯನ್ನು ಯಾರು ಮಾಡ್ತಾನೆಯೋ, ಹೇಗೆ ಮಾಡಬೇಕದನ್ನ ಅಂದರೆ ತಾರತಮ್ಯಂ ಅಧ್ಯಯನ್, ತಾರತಮ್ಯವನ್ನು ಚೆನ್ನಾಗಿ ಅನುಸಂಧಾನ ಮಾಡುತ್ತಾ, ಅವರಲ್ಲಿ ಒಂದು ಒಟ್ಟಿಗೆ ಮಾಡಾಗಿಲ್ಲ, ಮತ್ತೆ ಏನು ಮಾಡಬೇಕು, ಆಮೇಲೆ ತಾರತಮ್ಯವನ್ನು ಧ್ಯಾನ ಮಾಡಿಕೊಂಡು ವಿಷ್ಣುವಿನ ಪರಿವಾರವಾದಂತಹ ದೇವತೆಗಳಲ್ಲಿ ಅವರು ಸೇವಕರು ಅಂತಕ್ಕಂಥ ಬುದ್ಧಿಯಿಂದ ಯಾರು ತಾರತಮ್ಯ ಕ್ರಮದಲ್ಲಿ ಭಕ್ತಿಯನ್ನು ಹೊಂದಿರ್ತಾರೋ, ತಮ್ ಅಂಥವನನ್ನ ಅಸ್ಮದ್ಗುರು ವಾಯು ಸದಾ ಅವತ್, ನಮ್ಮ ಗುರುಗಳಾದ ವಾಯುದೇವರು ಸದಾ ಕಾಲ ರಕ್ಷಣೆ ಮಾಡ್ತಾರೆ. ಇದರಿಂದ ವಾಯುದೇವರಲ್ಲಿ ಭಕ್ತಿ ಮಾಡೋದು ಅಂತ ಹೇಳಿದ್ರೆ ಉಳಿದ ದೇವತೆಗಳು ಬಿಡಬೇಕು ಅಂತ ಅರ್ಥ ಅಲ್ಲ, ವಿಷ್ಣುವಿನಲ್ಲೂ ಭಕ್ತಿ ಮಾಡಬೇಕು, ಮಹಾಲಕ್ಷ್ಮಿಯಲ್ಲಿ ಭಕ್ತಿ ಮಾಡಬೇಕು, ಎಲ್ಲ ದೇವತೆಗಳು ಭಕ್ತಿ ಮಾಡಬೇಕು, ಆದರೆ ತಾರತಮ್ಯ ಇರಬೇಕು. ಇದು ಉಳಿದ ಯಾವ ಮತದಲ್ಲೂ ಇಲ್ಲ, ಅದು ಗೊತ್ತಾಯ್ತು, ಮಾಡಿದರೆ ಒಬ್ಬರಲ್ಲಿ ಅದು ಎಲ್ಲರೂ ಈಕ್ವಲ ಮಾಡಿಬಿಡು, ಅದಕ್ಕೆ ಅರ್ಥನೇ ಇಲ್ಲ. ಭಕ್ತಿ ಉಳಿದವರನ್ನ ಪೂರ್ತಿ ಬಿಟ್ಟೇ ಬಿಡೋದು ಅವರ ಪದ್ಧತಿ, ಉಳಿದ ದೇವತೆ ದೇವತೆಗಳೆಲ್ಲ ರೆಕಗ್ನೈಸ್ ಮಾಡೋದೇ ಇಲ್ಲ, ಮಾಡಿದ್ರೆ ಎಲ್ಲ ಒಂದೇ ತಿಳ್ಕೊಂಡ್ಬಿಡ್ತಾರೆ, ಅದು ಎಲ್ಲರನ್ನು ಕೂಡ ಅಕಾಮಡೇಟ್ ಮಾಡಿರ್ತಕ್ಕಂಥದ್ದು ಒಂದೇ ಕಡೆ, ಎಲ್ಲ ದೇವತೆಗಳಿಗೂ ಸ್ಥಾನಮಾನಗಳಿವೆ, ಅವರವರ ಯೋಗ್ಯತೆ ಇರ್ತಕ್ಕಂಥ ಭಕ್ತಿ ಮಾಡೋದು ನಮ್ಮ ಕರ್ತವ್ಯ. ಇದು ಶ್ವೇತಾಶ್ವತ ಉಪನಿಷತ್ತಿನ ಮಾತಿದೆ, ಯಜ್ಞ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೋ ತಸ್ಯೈತೆ ಕಥಿತಾ ಯಥಾಹ ಪ್ರಕಾಶಂತೆ ಮಹಾತ್ಮನ. ಅದು ಉಪನಿಷತ್ತಿನಲ್ಲೇ ಬಂದಿರೋ ಮಾತು, ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಿ ಅಂದರೆ, ಸೊ ತಾರತಮ್ಯ ಆ ಶ್ಲೋಕದಲ್ಲೇ ತಾರತಮ್ಯ ಇದೆ. ಎಷ್ಟೇ ದೇವು ಈ ಶ್ವೇತಾಶ್ವತ ಉಪನಿಷತ್ತಿನೊಳಗೆ ಈ ಶ್ಲೋಕ ಅವ್ರು ಹೇಳಿ ಮತ್ತೆ ಮತ್ತೆ ಕೋಟ್ ಮಾಡ್ತಾರೆ ಶ್ಲೋಕ, ಗೊತ್ತಾಯ್ತಾ, ಶ್ಲೋಕ ಮಾಡಿದ ಅಲ್ಲಿ ಒಪ್ಕೊಳ್ಬೇಕಲ್ಲಿವೀಗ, ಎಷ್ಟೇ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು, ಅಲ್ಲೇ ಭೇದ ಭೇದ ತಾರತಮ್ಯ ಎಲ್ಲ ಬಂದು ಹೋಯ್ತು. ಅಧಿಕಾರ ಶುದ್ಧ ಕೋಟ್ ಮಾಡ್ತಾ ಬರೀತಾರೆ, ಯಥಾ ದೇವೇ ತಥಾ ಗುರು, ದೇವೇಶು ದೇವಯೋಗ್ಯ, ಗುರುಷು ಗುರುಯೋಗ್ಯ ಭಕ್ತಿ ಕರ್ತವ್ಯ. ದೇವನಲ್ಲಿ ಸರ್ವೋತ್ತಮನಾದ ನಾರಾಯಣನಲ್ಲಿ ಸಂಪೂರ್ಣವಾದ ಭಕ್ತಿ, ಉಳಿದವರಲ್ಲಿ ಅವರ ಯೋಗ್ಯತೆ ತಕ್ಕಂಥ ಭಕ್ತಿಯನ್ನು ಮಾಡಬೇಕು, ಹೊರತು ಹೆಚ್ಚು ಮಾಡಿದರೂ ತಪ್ಪೇ ಕಡಿಮೆ ಮಾಡಿದರೂ ತಪ್ಪೇ. ಈ ರೀತಿ ಮಾಡತಕ್ಕಂಥವರನ್ನ ವಾಯುದೇವ ಅಸ್ಮದ್ ಗುರುಗಳಾದ ವಾಯುದೇವರು ಸದಾ ಕಾಪಾಡ್ತಾರೆ. ಭಾಷ್ಯಕಾರರು ಟೀಕಾರರು ಟಿಪ್ಪಣಿಕಾರರೇ ಯೋಗ್ಯತೆ ಅವರೇ ಹೇಳ್ಬಿಡ್ತಾರೆ, ರಾಯರಿಗಿಂತ ಟೀಕಾರ ದೊಡ್ಡವರಲ್ಲ ಅಂತ ಹೇಳಿದ್ರೆ ಯಾರು ಪ್ರಮಾಣ, ರಾಯರೇ ಪ್ರಮಾಣ, ಗೊತ್ತಾಯ್ತಾ, ಇನ್ನೇನು ಯಾರು ಕೇಳಬೇಕಾದ ಕಾರಣನೇ ಇಲ್ಲ. ಪುರಂದ ವಿಜಯದಾಸರ ಪುರದಾಸ ದೊಡ್ಡವರು ಅಂತ ಹೇಳಿದ್ರೆ ಯಾರು ಮಾತು ಕಾರಣ, ವಿಜಯದಾಸರ ಮಾತೇ ಕಾರಣ. ಅದರಲ್ಲಿ ಬದಲೇದಾಗಿ ಅಲ್ಲೂ ಕೂಡ ಜ್ಞಾನನೇ, ನಮ್ಮಲ್ಲಿ ಆಚಾರ್ಯರು ಮಾತು ಹೇಳಿಬಿಟ್ಟಿದ್ದಾರೆ, ಬ್ರಾಹ್ಮಣರಲ್ಲಿ ಏನು ಹುಡುಕ್ಬೇಕು ಯಾವಾಗಲೂ ಕೂಡ ಜ್ಞಾನ ಬಲ್ಲಿ ಹೋಗಿಬಿಟ್ಟಿದ್ದಾರೆ, ತಪ್ಪಾಗಿಬಿಟ್ಟಿದ್ದಾರೆ, ಜ್ಞಾನನೇ ಹುಡುಕ್ಬೇಕು, ಪೀಠಾಧಿಪತಿಗಳಾಗಿರಲಿ ಯಾರೇ ಆಗಿರಲಿ ಫಸ್ಟ್ ಹುಡುಕ್ಬೇಕಾದ್ದೇನೋ ಅಲ್ಲೇನು ನಿರ್ಣಯದಲ್ಲಿ ಹೇಳ್ಬೇಕಾದ್ರೆ ಬೇರೆ ಹೇಳಿಲ್ಲ, ಬ್ರಾಹ್ಮಣರಲ್ಲಿ ಏನು ಮುಖ್ಯ, ಜ್ಞಾನ ಮುಖ್ಯ ಅಂತ ಹೇಳಿದ್ರು. ಅದಕ್ಕೇನೆ ನಮ್ಮ ಜಗನ್ನಾಥ ದಾಸರಂಥವ್ರನ್ನ ಸತ್ಯವಾದಷ್ಟು ಗೌರವಿಸ್ತಾ ಇದ್ರು, ಬಹಳ ಪ್ರೀತಿಯಿಂದ ಕಾಣ್ತಿದ್ರು, ಯಾಕಕ್ಕೆ ಯದ್ಯಪ್ಪ ಗೃಹಸ್ಥರು, ಅದೇ ವಿಜಯರಾಯರು ಗೃಹಸ್ಥರು, ಪುರಂದರ ದಾಸರೆಂದರೆ ಪುರಂದರ ದಾಸರಯ್ಯ, ಈ ಮಾತಾಡಿ ಏನು ಕಾಣಿಸುತ್ತೆ ನಮಗೆ ಇದೆಲ್ಲ ಕೂಡ ಜ್ಞಾನಕ್ಕೆ ಪ್ರಾಧಾನ್ಯ. ಆದ್ದರಿಂದ ಯಾರೆಲ್ಲಾದರೂ ಇದು ನಮ್ಮಲ್ಲಿ ಬಿಟ್ಟು ಹೋಗ್ಬಿಟ್ಟು ಇವತ್ತಿನ ದಿವಸ, ಅದು ಇದೆ ಖಂಡಿತವಾಗಿದೆ, ಇವತ್ತಿಗೂ ಇದೆ, ಗೊತ್ತಾಯ್ತಾ. ಅಷ್ಟೇ ಇಲ್ಲ, ವಿದ್ವಾಂಸರು ಪರಸ್ಪರ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅನುಸಂಧಾನ ಮಾಡ್ಕೊಂಡ್ಬಿಟ್ಟು, ಈ ವಯಸ್ಸು ಹೆಚ್ಚು ಕಡೆ ಏನೇ ಆಗಿರಲಿ ಕೂಡ ನಮಸ್ಕಾರ ಮಾಡ್ಕೊಂಡ್ರೆ ಇತ್ತೀಚೆಗೆ ಕಡಿಮೆ ಆಗ್ತಿದೆ, ಅಷ್ಟೇ ಹಿಂದೆ ಆಗಿರಲಿಲ್ಲ. ಸಂತಾನೇ ಅಂದ್ರೆ ಅಂತರ್ಯ ವಿಷಯ ಸಣ್ಣವರಿಗೂ ಮಾಡಿಬಿಡ್ತಾರೆ ಅಂತರ್ಯ ವಿಷಯ, ಅದು ಆ ರೀತಿ ಅಷ್ಟರ ಮಟ್ಟಿಗೆ ಉಂಟು. ಹಳೆ ವಿದ್ವಾಂಸರುಗಳಲ್ಲಿ ಅಂಥದ್ದು ಬಹಳ ವಿಶೇಷ ಇತ್ತು, ಈಗ ಅದು ಬಹಳಷ್ಟು ಕಡಿಮೆ ಆಗ್ತಿದೆ, ಅದು ದೋಷಕ್ಕೆ ಕಾರಣ ಆಗುತ್ತೆ. ಕಡೆ ಅಲ್ಲಿ ವ್ಯಾಸಪೀಠದಲ್ಲಿ ಕೂತಾಗ ದೋಷ ಇಲ್ಲ, ಕಡಿಮೆ ಇದ್ದ ವ್ಯಾಸಪೀಠದಲ್ಲಿ ಕೂತಲು ದೋಷ ಇಲ್ಲ. ಅದಕ್ಕೋಸ್ಕರ ನಮ್ಮ ಪದ್ಧತಿ ಯಾರೇ ಪುರಾಣ ಯಾರೇ ಪ್ರವಚನ ಮಾಡ್ತಾರೆ, ವ್ಯಾಸಪೀಠದಲ್ಲಿ ಕೊಡೋಕ್ಕಿದ್ರೆ ಏನು ಮಾಡಿಕೊಡ್ತಾರೆ, ಅದೇ ನಮಸ್ಕಾರ ಮಾಡಿಕೊಡ್ತಾರೆ. ಅದು ನಾವು ಯಾವುದಕ್ಕೆ ನಮಸ್ಕಾರ ಆಗ ಪೀಠಕ್ಕೆ, ಆ ದೃಷ್ಟಿ ಆ ಅನುಸಂಧಾನ ಮಾಡಿದೆ, ಗೊತ್ತಾಯ್ತಾ. ಅಷ್ಟು ಮಟ್ಟಿಗಿದೆ ಅದು ನಿಜವಾದ ಅರ್ಥದಲ್ಲಿ ಜ್ಞಾನಕ್ಕೆ ಅದಕ್ಕೆ ಸಂಬಂಧ ಇದೆ. ಮತ್ತು ಇನ್ನೊಂದು, ನೀವು ವ್ಯಾಸಪೀಠದಲ್ಲಿ ಕೂತಿದ್ದ ಕಾಲಕ್ಕೆ ಯಾರೇ ಬಂದರೂ ಹೇಳಬಾರದು, ನೀವು ಯಾರು ಬಂದರೂ ಹೇಳಬೇಕು, ತಂದೆ ತಾಯಿ ಸಾಕ್ಷಾತ್ ವಿದ್ಯೋಪದೇಶದ ಗುರುಗಳು, ಮೂರು ಜನ ಬಂದು ಯಾರೇ ಬಂದರೂ ಕೂಡ ಹೇಳಬಾರ್ದು, ಎಂದರೆ ಅವರಿಗೆ ಆಶ್ರಯ ಇತ್ತು ಮೊದಲು, ಗೊತ್ತಾಯ್ತಿಲ್ಲ ಯಾರಿಗೆ ಆಶ್ರಯ ಇತ್ತು, ಬಂದಿರ್ತಾರಲ್ಲ ಅವರಿಗೆ ಆಶ್ರಯ ಇತ್ತು, ಆದ್ದರಿಂದ ಎಂತ ನಮಸ್ಕಾರ ಮಾಡಾಗಿಲ್ಲ. ಅವ್ರು ಮೂರು ಜನಕ್ಕೆ ಮಾತ್ರ ಎದ್ದು ನಮಸ್ಕಾರ ಮಾಡಬೇಕು, ತಂದೆ ತಾಯಿ ಮತ್ತು ಸಾಕ್ಷಾತ್ ವಿಜಯೋಪ ದರ್ಶನ ಗುರುಗಳು. ಮೂರು ಜನಕ್ಕೆ ಮಾತ್ರ ವ್ಯಾಸಪೀಠದಲ್ಲಿ ಕೂತಿದ್ದಾಗ ಎದ್ದು ಬರೋ ಅವಕಾಶ ಅದೊಂದಕ್ಕೆ. ಇನ್ನು ಬೇರೆ ಯಾರು ಬಂದರೂ ಕೂಡ ಕೂತು ಮಾತಾಡ್ತಾನೆ ಮಾಡ್ಬೋದು, ಎದ್ದು ನಮಸ್ಕಾರ ಮಾಡಬೇಕು. ವ್ಯಾಸಪೀಠ ಬಿಟ್ಟು ಹೇಳಬಾರ್ದು ನಿಯಮ, ಪೂಜೆ ಕೂತಾಗ ಹಾಗೆ ದೀಕ್ಷದ ಆ ಥರ ದೀಕ್ಷೆ. ಇದರಲ್ಲಿ ಯಾತಕ್ಕೆ ಹೇಳ್ತಾರೆ, ತಾರತಮ್ಯವನ್ನು ಮೇಂಟೈನ್ ಮಾಡಲೇಬೇಕು ಹೊರತು ಬಿಡ್ಲಕ್ಕೆ ಬರೋದಿಲ್ಲ. ಈ ರೀತಿ ಅದು ಹಳಬರಲ್ಲಿ ಇವತ್ತಿಗೂ ಆ ಗುಣಗಳು ಉಂಟು, ಹಳಬರಲ್ಲಿ ಬಹಳಷ್ಟು ಅಂತ ಗುಣಗಳಿವೆ. ಇತ್ತೀಚೆಗೆ ಬಹಳಷ್ಟು ಅದು ಕಡಿಮೆ ಆಗ್ತಾ ಇದೆ, ಹೆಚ್ಚು ಕಡಿಮೆ ಅಹಂಕಾರಾದಿಗಳು ಇತ್ತೀಚಿನ ಗುಣಗಳು ಜಾಸ್ತಿಯಾಗಿ. ಹಿಂದಿನ ಕಾಲಕ್ಕೆಲ್ಲ ಒಂದೊಂದ್ಸರಿ ಪ್ರಸಂಗ ಬರ್ತಿರ್ತಾರೆ, ಯಾವಾಗಲೂ ಆ ಥರ ಭಾವನೆ ಇರ್ತಿರ್ತದೆ. ತೀರ್ಥಾಗಿರ್ತಾ ಬಂದಾಗ ಆ ಥರ ಗಲಾಟೆ ಆಗ್ತಿರ್ತಾರೆ, ರಾಮಪುಟ್ಟ ಗಲಾಟೆಗಳ ಹೊರತು ಎಲ್ಲದಕ್ಕೂ ಗಲಾಟೆ ಜಾಸ್ತಿ. ಅದಕ್ಕೆ ಎಲ್ಲರೂ ಕೂಡ ತಾರತಮ್ಯದಲ್ಲಿ ಕ್ರಮ ಮಾಡುತ್ತೆ. ಪೀಠಾಧೀಶರಾಗಿದ್ದರೂ ಕೂಡ ಅನ್ಯ ಪೀಠ ಅದಕ್ಕೇ ಇಲ್ಲಿ ಹೋಗಿದ್ರೆ ಶ್ರೀಪಾದರಾಜರನ್ನ ಇವ್ರು ಹೋಗಬೇಕಾದ್ರೆ ರಘುನಾಥ ತೀರ್ಥ ಯಾಕೆ ಹೋಗಬೇಕಾಗಿತ್ತು? ಮತ್ತೆ ಪರಸ್ಪರ ತುಂಬ ಕೊಂಡ ಹಿಂದಿನ ಸ್ವಾಮಿಗಳು ಪರಸ್ಪರ ತಗೊಂಡು ಭಾಳ ಹೊಡ್ಕೊಂಡಿದ್ದಾರೆ. ಇವ್ರನ್ನ ಅವರು ಹೊಗಳದ ಅಭ್ಯಾಸ ಇದ್ದೇ ಅಲ್ಲಿ ಜ್ಞಾನಾದಿಗಳು ಅನೇಕ ಕಾರಣದಿಂದ ಗೌರವ ಕೊಡ್ತೀವಿ. ಬರ್ತಾ ಬರ್ತಾ ಏನಾಯ್ತು ಒಂಥರ ಇನ್ನೊಬ್ಬರು ಮಠಕ್ಕೆ ಹೋಗ್ಬಿಟ್ಟು ತಮ್ಮ ವರ್ಷಸ್ ಕಡಿಮೆ ಆಗುತ್ತೆ ಅಂದರೆ ಭ್ರಮೆ ಉಂಟಾಗ್ಬಿಡುತ್ತೆ. ಬರ್ತಾ ಆ ಭ್ರಮೆಯಿಂದ ಏನು ಮಾಡಿಬಿಟ್ರ ಹುಡುಗಡೆ ಹೋಗಲೇಬಾರದು, ಮತ್ಪತಿ ಹೊಂದ್ಬಿಟ್ಟು ಹುಡುಗರು ಹೋಗಲೇಬಾರದು, ಅದೆಲ್ಲ ಭ್ರಮೆ ಅಷ್ಟೇ, ತಪ್ಪಂತ ಶಾಸ್ತ್ರಕ್ಕೆ ವಿರುದ್ಧವಾದ ನಡವಳಿಕೆ. ಅದೆಷ್ಟು ಅವ್ರು ಎಷ್ಟು ಮಟ್ಟಿಗೆ ಹೇಳ್ತಾರೆ ಬರ್ತದಕ್ಕೆ ಬೇರೆ ಕಡೆ ಹೋಗ್ರಿ, ಅವೆಷ್ಟು ಹೊರತು ಹೋಗ್ರಿ, ನಮ್ಮ ನಿಮ್ಮ ಮಠಕ್ಕೆ ಹೋಗಿ ಬೇರೆ ಕಡೆ ಹೋಗ್ರಿ, ಇಷ್ಟು ಮಟ್ಟಿಗೆ ಹೇಳ್ಬಿಡ್ತಾರೆ ಬರೀ. ಅರ್ಥ ಆಯ್ತಾ? ಈಗ ಬೇರೆ ಕಡೆ ಹೋಗಿ ನಮ್ಮ ಮಠ ನಮ್ಮ ನಮ್ಮದ್ರಲ್ಲಿ ಬೇರೆ ಮಠಕ್ಕೆ ಹೋಗ್ಬೇಕು. ಈ ರೀತಿ ಮಾಡಿದರೆ ಸಿದ್ಧಾಂತ ಏನು ಹಿಡಿತದೆ? ಅದನ್ನು ಆ ಕಡೆಗೆ ಅವ್ರು ಏನು ಮಾಡ್ತಾರೆ, ಇವರತ್ತೆ ಅವರನ್ನೇ ಬಿಡ್ತಾರೆ ಬರೀ, ಹಾಗೆ ಇಲ್ಲಿಗೆ ಹೋಗೋದು ಬರೀಗೆ ಇವರತ್ತೆ ಅವರು ಎಲ್ಲ ಹೋಗ್ಬಿಡ್ತಾರೆ ಬರೀ, ಹಾಗೆಲ್ಲ ಮಾಡಬಾರ್ದು. ಇದು ತಾರತವ್ಯರು ಒತ್ತಿ ಹಿಡಿದವ, ಅದ್ರ ಬಗ್ಗೆ ಮುಂದೆ ನಾಡೋಣ. ಇನ್ನು ಮುಂದೆ ಶ್ಲೋಕದೆಲ್ಲ ಅನ್ವಯ ಬಹಳ ಸುಲಭ, ಇದು ಸುಲಭ.